ವರ್ಷ ಇಡೀ ಭವಗ್ರ ಗೀತೆಗೆ ಭಾಷ್ಯವನ್ನು ಬರಕೊಂಡು ಬದರಿ ಹೋಗ್ತಾರೆ. ಅಲ್ಲಿ ಪಾಠ ಹೇಳ್ತಾರೆ ಶಿಷ್ಯರಿಗೆಲ್ಲ ಕೂಡ. ಆಗ ನಾರಾಯಣ ದೇವರಿಗೆ ಒಪ್ಪಿಸ್ತಾರೆ, ಅದು ದೇವರಿಗೆ ಒಪ್ಪಿಸೋದು ಅಂತ ಪುಸ್ತಕ ಇಟ್ಟು ಒಪ್ಪಿಸಿದ್ರೆ ಅಲ್ಲ, ಅದನ್ನು ಅನುವಾದ ಮಾಡಬೇಕು. ಇಡೀ ಭಾಷ್ಯವನ್ನು ಪಾಠ ಹೇಳಿದರಂತೆ. ಆಗ ವೇದವ್ಯಾಸ ದೇವರು ಕಾಣಿಸ್ಕೊಂಡ್ರಂತೆ. ಆಚಾರ್ಯ ಚರಿತ್ರೆಯಲ್ಲಿ ಬರುತ್ತೆ, ಅವ್ರು ಹೇಳ್ತಾರೆ ನೀವು ಬರೆದಿದ್ದೀರಿ ಎಲ್ಲ ಸರಿ ಹೋಯ್ತು, ನನಗೆ ಒಂದು ಮಾತ್ರ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ. ಒಂದು ಕಡೆ ಮಾತ್ರ ಬದಲಾವಣೆ ಆಗಬೇಕು, ಉಳಿದೆಲ್ಲ ಸರಿ ಇದೆ. ಇದೊಂದು ಕುತೂಹಲದ ಘಟ್ಟ ಇದು, ವೇದವ್ಯಾಸರ ಬಾಯಲ್ಲಿ ಬರುತ್ತೆ ಎಲ್ಲ ಸರಿ ಇದೆ, ಒಂದೇ ಒಂದು ಪದ ಸರಿ ಇಲ್ಲ ಅಷ್ಟೇ, ಇನ್ನೆಲ್ಲ ಸರಿ ಇದೆ. ಯಾವುದು ಅಂದ್ರೆ ಆರಂಭದಲ್ಲೇ ಒಂದು ಪದ ಇದೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಆಚಾರ್ಯ ಬರೆದಿರ್ತಾರೆ. ನಾನು ಗೀತೆಗೆ ನನ್ನ ಶಕ್ತಿ ಇದ್ದಷ್ಟು ಅರ್ಥ ಮಾಡ್ತೇನೆ, ಅರ್ಥ ಹೇಳ್ತೇನೆ ಅಂತ ಬರೆದಿದ್ದೀರಲ್ಲ, ಇದು ಮಾತ್ರ ಸರಿಯಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಗೊತ್ತೇನೋ, ಗೀತಾ ಭಾಷೆ ಇಷ್ಟು ಪುಸ್ತಕ ಇದೆ, ನಿಮ್ಮ ಬುದ್ಧಿ ಎಷ್ಟಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಬುದ್ಧಿ ತುಂಬಾ ಜಾಸ್ತಿ ಇದೆ, ನಿಮ್ಮ ಶಕ್ತಿ ತುಂಬಾ ಜಾಸ್ತಿ ಇದೆ, ನೀವು ಬರೆದಿರೋದು ಕಡಿಮೆ ಬರೆದಿದ್ದೀರಿ, ಎಲ್ಲ ಬರದಿಲ್ಲ. ಅದಕ್ಕೇನೆ ಶಕ್ತಿ ಇದ್ದಷ್ಟು ಹೇಳ್ತೇನೆ ಅಂತ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ತೋರಿಸಿ ತೋರಿಸಿಲ್ಲ, ನೀವು ಅದರ ಸ್ವಲ್ಪ ತೋರಿಸಿದ್ದೀರಿ ಅಷ್ಟೇನೆ, ಅದಕ್ಕೆ ಅದನ್ನು ಬದಲಾಯಿಸಿಬಿಡಿ. ಲೇಷತಃ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಬೇಕು, ಶಕ್ತಿತಃ ಬೇಡ. ಯಾಕೆಂದ್ರೆ ಜನ ಓದೋರು ಅಂತ ಓದ್ವಾಚಾರ ನಾಲೆಜ್ ಇಷ್ಟೇ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಮೆಂಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಬಗ್ಗೆ ಆ ರೀತಿ ಜನ ಅನ್ಕೊಳ್ಳೋದನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಕಷ್ಟ, ನಾನು ಒಪ್ಪೋದಿಲ್ಲ. ಆದ್ದರಿಂದ ಅದಕ್ಕೆ ಲೇ ಶಕ್ತಿತಃ ಅಂತ ತೆಗೆದುಬಿಡಿ, ಲೇಷತ ಅಂತ ಹಾಕಿ ಕಡಿಮೆ ಹೇಳಿದ್ದೇನೆ ಅಂತ ಹೇಳಿ, ಆಗ ಹೆಚ್ಚು ಗೊತ್ತಿದೆ ಅಂತ ಅರ್ಥ ಆಗುತ್ತೆ ಜನಗಳಿಗೆ. ನೋಡೋದು ಕರೆಕ್ಷನ್, ಇದು ಕರೆಕ್ಷನ್ ಅಲ್ಲ, ಅದು ಅಪ್ರಿಸಿಯೇಷನ್ ಮಾಡ್ತಿರೋದು ಭಗವಂತ. ತುಂಬಾ ಕಡಿಮೆ ಹೇಳಿದ್ದೀರಿ, ಜಾಸ್ತಿ ಗೊತ್ತಿದೆ ನಿಮಗೆ ಅಂತ ಹೇಳೋದ್ರಿಂದ ಕೆಲವರು ಇರ್ತಾರೆ, ಎಲ್ಲ ಗೊತ್ತಿದೆ, ಇಷ್ಟು ಪರಿವತಿ ಪದೀತಿ ಆಯ್ತು, ಪುಸ್ತಕ ಬಿಟ್ಟರೆ ಮತ್ತೆ ಗೋವಿಂದ ಕೃತಾನ್ ಬರೋದಿಲ್ಲ, ಅವನಿಗೆ ಸಿಕ್ಕಾಬಿಟ್ಟು ಕಾಪಿ ಹೊಡೆದಿರ್ತಾನೆ ಪುಸ್ತಕನ. ಅಕಸ್ಮಾತ್ ಪುಸ್ತಕ ಬಿಟ್ಟು ಸ್ವಂತ ಬರೀ ಅಂದ್ರೆ ಗೋವಿಂದ, ಎಷ್ಟೋ ಜನ ಟೀಚಿ ಸಬ್ಮಿಟ್ ಮಾಡಿರ್ತಾರೆ, ಪಾಪ ಗೊತ್ತಾಗ್ಬಿಡುತ್ತೆ ಇವನು ಮುಖ ಬರೆಯ ಮುಖ ಅಲ್ಲ ಇವಂದು ಅಂತ ಹೇಳಿ, ಒಂದೆರಡು ಕಾಸು ಕೊಸ್ತದ ಕೇಳಿದ ತಕ್ಷಣ ಔಟ್ ಆಗಿಬಿಡ್ತಾನೆ. ಯಾಕೆ ಸ್ವಂತ ಬರ್ದಿದ್ರೆ ಅದೆಲ್ಲ ಬರುತ್ತೆ, ಯಾರೋ ಹೇಳಿದ್ರೆ ಬರಲಿಕ್ಕೆ ಬರೋದಿಲ್ಲ. ಅದು ಬಂದು ಇವತ್ತು ಗೀತೆಗೆ ಅಂತ ಅರ್ಥ ಬರೆದವರೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಈಗ ಹೇಳಿದ್ರಲ್ಲ ಮಾಫಲ ಎಷ್ಟು ಕದಾಚನ, ಯಾರು ಅರ್ಥ ಬರಲಿಲ್ಲ, ಆಚಾರ ಬರೆದ ಅರ್ಥ ಅದು ಬಂದು. ಯಾಕೆ ಕೇಳ್ತೀರಿ ದೇವರನ್ನ ನೀವು? ಅವನಾಗಿ ಎಷ್ಟು ಕೊಡ್ತಿರ್ಬೇಕಾದ್ರೆ ದೇವರ ಹತ್ರ ಬೇಡ ಅಭ್ಯಾಸ ಮಾಡಿಕೊಳ್ಳಿ, ಬೇಕು ಅಂತ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಜನ ಕೊಟ್ಟರೆ ಒಂದ್ ಕೈ ಎರಡು ಕೈಯಿಂದ ಕೊಡ್ತಾರೆ, ದೇವರಿಗೆ ಅನಂತ ಕೈ ಇದೆ, ಅವ್ರು ಕೊಟ್ಟಂತ ಯಾರಿಗೂ ಕೊಡ್ಲಕ್ಕೆ ಬರೋದಿಲ್ಲ. ಅನಂತ ಕೈ ಇದೆ, ಅವನು ಕೊಟ್ಟಂತ ಇಸ್ಕೊಳ್ಳಕ್ಕೆ ತಮ್ಮ ಕೈಯಲ್ಲಿ ಯಾರು ಆಗೋದಿಲ್ಲ, ಅದಕ್ಕೆ ಬೇಡ ಅನ್ನೇ ಅವ ಸರಿ ಹೋಗುತ್ತೆ. ನಾವು ಬೇಕು ಅಂತ ಹೇಳಿದ್ರೆ ತಗೊಳ್ಳೋ ಯೋಗ್ಯತೆ ನಮಗೆಲ್ಲಿದೆ ಈ ಮತ್ತೆ ಯಾರನ್ನ ನಾವು ಕೇಳಬೇಕು ಗೊತ್ತಾ? ಯಾರಿಗೆ ಕೊಡೋ ಬುದ್ಧಿ ಇಲ್ಲ ಅವ್ರನ್ನ ಕೇಳಬೇಕು. ದೇವರಿಗೆ ಕೊಡೋ ಬುದ್ಧಿ ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ. ಅಸ್ಪದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ನಮಗೆ ಕೊಡ್ಲಿಕ್ಕೆ ದೇವರಿದ್ದಾನೆ, ಅವನ್ನ ಯಾಕೆ ಕೇಳ್ತೀರಿ ಅಂತ ಹೇಳ್ತಾರೆ. ಕೆಲವ್ರ ಮನೆಗೆ ಹೋಗಬೇಕಾದ್ರೆ ಬೇಡ ಅನ್ನಕ್ಕೆ ತಯಾರು ಮಾಡ್ಕೊಂಡು ಹೋಗಿರ್ಬೇಕು, ಆ ರೀತಿ ಬಡಿಸೋರಿದೆ. ಕೆಲವರಿಗೆ ಮನೆಗೆ ಹೋಗ್ಲೇಬೇಕಾಗಿಲ್ಲ, ಹಾಕೋದೇ ಇಲ್ಲ ಅಂತ ಗ್ಯಾರಂಟಿ ಇರುತ್ತೆ, ಅವರ ಯೋಗ್ಯತೆ ಗೊತ್ತಾಗಿಬಿಟ್ಟಿರುತ್ತೆ. ದೇವ್ರನ್ನ ಯಾರು ಕೇಳುತ್ತಾರೋ ಅವ್ರಿಗೆ ಅವಮಾನ ಮಾಡ್ತಾರೆ ದೇವರಿಗೆ ಅಂತ ಅರ್ಥ. ಓ ದೇವ್ರು ಭಾರಿ ಜಿಪಡ ಇದ್ದಾನೆ, ದೇವರಿಗೆ ಭಾರಿ ತಿಳುವಳಿಕೆ ಇಲ್ಲ ಅಂತ ಕಾಣ್. ಮಧ್ಯ ಮಧ್ಯೆ ನೆನಪು ಮಾಡಬೇಕು, ಪರಮಾತ್ಮ ಕಾಪಾಡು ಅಂತ ಕೇಳಿದ್ರೆ ದೇವರಿಗೆ ಫೇಲ್ಯೂರ್ ಆಫ್ ಮೆಮರಿ ಅಂತ ತಿಳ್ಕೊಂಡ್ಬಿಟ್ರೆ, ದೇವ್ರಿಗೆ ನೆನಪಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ಅದೆಲ್ಲ ಇಲ್ಲ. ಜ್ಞಾನಿಗಳು ಏನ್ ಮಾಡಿ ದೇವನ ಕೇಳೋದಕ್ಕೆ ಹೋಗೋದಿಲ್ಲ, ಅವನಷ್ಟು ರಕ್ಷಣೆ ಮಾಡೋ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದೆಲ್ಲ ನಮಗೆ ವಿಶ್ವಾಸ ಬಂದ್ರೆ ಅದು ದೇವರಲ್ಲಿ ಭಕ್ತಿ ಅಂತ ಕರೀತಾರೆ. ಇದೋರು ದೇವರಲ್ಲಿ ಭಕ್ತಿ ಅಲ್ಲ, ಈ ಅರ್ಥ ಯಾರು ಬರೆದಿದ್ರು? ಫಸ್ಟೇ ಮಧ್ವಾಚಾರ್ಯ ಬರೆದ ಅರ್ಥ ಅದೆಲ್ಲ ಕೂಡ. ಗೀತೆಗೆ ಬೇಗ ನೂರಾರು ಆಕ್ಷೇಪಣೆಗೆ ಫಸ್ಟ್ ಟೈಮ್ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಿದ್ದು ಆಚಾರ್ಯ ಗೀತಾ ಭಾಷ್ಯ ನೋಡಿದ ಮೇಲೆ. ಆದ್ರೆ ಅವ್ರು ಹೇಳಿದ್ದೇನೋ ಸ್ವಲ್ಪ ಬರೆದಿದ್ದೇನೆ ಅಂತ ಪರಮಾತ್ಮ ಹೇಳಿದ ಮೇಲೆ ಆ ರೀತಿ ಬರೆದ್ರೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಎರಡನ್ನು ಕಂಪೇರ್ ಮಾಡಿ, ಎರಡು ಒಂದೇನೆ. ಈಗ ಭೀಮಸೇನ ತನ್ನ ಶಕ್ತಿ ಹೇಳಿಕೊಂಡ, ನೀನು ಕಡಿಮೆ ಹೇಳಿಕೊಂಡಿದ್ದಿ, ನೀನು ಹೆಚ್ಚಿದೆ. ಆಚಾರ್ಯ ಭಾಷ್ಯ ಒಪ್ಪಿಸಿದ್ರು ಕಡಿಮೆ ಬರೆದಿದ್ದೀರಿ, ಹೆಚ್ಚು ಗೊತ್ತಿದೆ. ಸಿಮಿಲರ್ ಸೇಮ್ ಒಂದೇ ರೀತಿ ಆಗಿರ್ತದೆ. ಆಗ ನಮಗೆ ಮಧ್ವಾವತಾರದಲ್ಲೂ ಭೀಮಾವತಾರದಲ್ಲೂ ಒಂದೇ ರೀತಿ ನಡೀತು. ಹನುಮಂತ ಸಮುದ್ರ ಹಾರಿಬಿಟ್ಟ, 100 ಯೋಜನ ಹಾರದ, ಜನಗಳಿಗೆ ಆಶ್ಚರ್ಯ ಆಗೋಯ್ತು. ಉಳಿದವರು ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಆಗ ಹನುಮಂತ ಹಾರಿದ 100 ಯೋಜನ. ನೋಡಿದ್ರಿಗೆ ಭಾರಿ ಆಶ್ಚರ್ಯ ಬಂತು, ಹನುಮಂತ 100 ಯೋಜನ ಹಾರದ, ಭಲೇ ಭಲೇ ಇಲ್ಲ ಅನ್ಕೊಂಡ್ರೆ. ಆಮೇಲೆ ಹನುಮಂತ ಸಂಜೀವನ ತರಲಕ್ಕೆ ಹಾರತಾನೆ, 100 ಯೋಜನ ಹಾರೋದಿಲ್ಲ, 50,000 ಯೋಜನ ದೂರ ಹಾರತಾನೆ. ಇದು ಆಲ್ಮೋಸ್ಟ್ 0 ಆದಾಗ ಆಗುತ್ತೆ ಹೆಚ್ಚು ಕಡಿಮೆ. 50,000 ಯೋಜನ ದೂರ ಹೋಗ್ಬೇಕು, ವಾಪಸ್ ಬರಬೇಕು. ಅದ್ರ ಅರ್ಜೆಂಟ್ ಬರ್ತದೆ, ಎಮರ್ಜೆನ್ಸಿ ಕೇಸ್, ಇಮ್ಮಿಡಿಯೇಟ್ ಆಗಿ ತಂದಿರಬೇಕು ಅಲ್ಲಿಗೆ. ಹೋಗಿ ಏನೋ ಮಾಡ್ಕೊಂಡು ಬರಾಗಿಲ್ಲ. ಏಕಕ್ಷಣೇ ತ್ವಾಂಹಿ ಲೋಕಃ, ಒಂದು ಕ್ಷಣದಲ್ಲಿ 50,000 ಯೋಜನ ದೂರ ಹೋಗಿ ಆ ಸಂಜೀವನ ತಗೊಂಡು ವಾಪಸ್ ಬರಬೇಕಾದ್ರೆ ಏನು ವೇಗ! ಈ 100 ಯೋಜನೆ ಆರಿದ್ನಲ್ಲ, ಅದು ಲೇಷತಃ ಆಯ್ತಾಗ. ಇದು ಕರ್ಮಂತರ ಶಕ್ತಿ ಎಷ್ಟೊಂದು ಈಗ ಗೊತ್ತಾಯ್ತಲ್ಲ, ಅದು ಭಾರಿ ಕಡಿಮೆ. ಇನ್ನೂ ಹೇಳ್ತಾರೆ 50,000 ಯೋಜನೆಗಳು ಭಾರಿ ಕಡಿಮೆ. ಅದಿದ್ದಷ್ಟು ದೂರ ಅದು ಇನ್ನೂ ಮುಂದೆ ಹೋಗಲಿಲ್ಲ ಅಷ್ಟೇ ಹೊರತು, ಇದು ಇನ್ನೂ ಏಕಾದಶ ದೂರ ಹೋಗ್ಲಿಕ್ಕೆ ಬರ್ತಿತ್ತು. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತಃ ಜನ್ಮಮೃತ್ಯಾಮಯಾನಾಂ. ಹೀಗೆ ಭೀಮನ ಮಹಿಮೆ, ಕೃಷ್ಣನ ಮಹಿಮೆ ಇರೋದೆಲ್ಲಿ? ಡೈರೆಕ್ಟ್ ಮಹಾಭಾರತದಲ್ಲೇ ಇದೆ, ಡೈರೆಕ್ಟ್ ರಾಮಾಯಣದಲ್ಲೇ ಇದೆ. ಉಪನಿಷತ್ತುಗಳಲ್ಲಿ ಸಾರುತ್ತಾರೆ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಸರ್ವಸ್ವ ದೇವರಲ್ಲೂ ಜ್ಯೇಷ್ಠ ಶ್ರೇಷ್ಠ ಅಂತ. ಆದರೆ ಜನ ನೋಡಿದ್ದಾರೆ, ಒಪ್ಪಳಕ್ಕೆ ಮನಸ್ಸು ತಯಾರಿಲ್ಲ ಅಂದ್ರೆ ನಾವು ಪ್ರಾಮಾಣಿಕತೆ ಇಲ್ಲ ಅಂತ ಆಗತ್ತ. ಉಪನಿಷತ್ತನ್ನು ಯಾರು ಬೇಕಾದ್ರೂ ಓದೋ, ಮಾಧುರ್ ಬರದ ಉಪನಿಷತ್ತಲ್ಲ, ಅಂಗಡಿಯಲ್ಲಿ ಸಿಗುತ್ತೆ, ಪ್ರಿಂಟ್ ಆಗಿ ಸಿಗುತ್ತೆ, ಓದಿ ಚಾಂದೋಗ್ಯದಲ್ಲಿ ಓದಿ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಶ್ರೇಷ್ಠ, ಮುಖ್ಯ ಪ್ರಾಣ ಜೀವೋತ್ತಮ, ಆಕಾಣಾಶ್ವ ಸಮ. ಇದನ್ನು ಒಪ್ಪದೆ ಹೋದರೆ ಉಪನಿಷತ್ತು ಏನು ಉದ್ಯೋಗ ಆಯ್ತು ಇವರೀಗ? ಅರ್ಥನೇ ಆಗಿಲ್ಲ ಅಂತ ಅರ್ಥ, ಮನಸ್ಸಲ್ಲಿ ದೋಷ ಇದೆ ಅಂತ ಅರ್ಥ. ಇದು ಭೀಮನ ಮಹಿಮೆ, ಕೃಷ್ಣನ ಬಾಯಿಂದ ಬಂದು ಲೋಕಕ್ಕೆ ಮಂಗಳವಾಯಿತು. ಮುಂದೇನಾಗುತ್ತೆ ನೋಡಬೇಕು, ಅದನ್ನು ನಾಳೆ. ಇನ್ನು 3 ದಿವಸದಲ್ಲಿ ಏನೇನಾಗಬೇಕು? ಇನ್ನು 3 ದಿವಸ ಅಲ್ಲ, 2ನೇ ದಿವಸ. 2 ದಿವಸದಲ್ಲಿ ಇನ್ನು ಭಾರಿ ಕೃಷ್ಣ ಪ್ರಯಾಣನೇ ಅದ್ಭುತ ಪ್ರಯಾಣ ಕೃಷ್ಣನದು. ಅಲ್ಲಿ ದುರ್ಯೋಧನ ಹತ್ರ ಹೋಗೋದು, ಅಲ್ಲಿ ಮಾತುಗಳು, ಕೃಷ್ಣನ ಮಾತು ಅಂದ್ರೆ ಕೃಷ್ಣನ ಮಾತುಗಳೇ ತಾನೆ. ಅದೆಲ್ಲ ಆದಷ್ಟು ನೋಡಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀಡಿದ ಯದವೋಚಮಹಂ ತೇನ ಪ್ರಿಯತಾ ಸಮಾನ.